ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದ 3ನೇ ಪತ್ರಿಕೆಯ 4ನೇ ಘಟಕವನ್ನು ಪಾಠ ಮಾಡುವವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ಈಗ ಕೇಳೋಣ 2ನೇ ಸಂಚಿಕೆ.
ಆತ್ಮೀಯ ತೃತೀಯ ಬಿಎ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಇಂದಿನ ಬಾನುಲಿ ಪಾಠಕ್ಕೆ ಸ್ವಾಗತ. ನಿಮಗೆ ಈ ಸೆಮಿಸ್ಟರ್ನಲ್ಲಿ ನಿಗದಿಪಡಿಸಿರ್ತಕ್ಕಂಥ ಕಲೋನಿಯಲಿಸಂ ಆ್ಯಂಡ್ ನ್ಯಾಷನಲಿಸಂ ಇನ್ ಏಷ್ಯಾ 1800 to 1950 AD ಅನ್ನುವಂಥ ಪತ್ರಿಕೆಯಲ್ಲಿ ಬರತಕ್ಕಂಥ 4ನೆಯ ಘಟಕ ಏನಿದೆ, ಆ ಘಟಕದಲ್ಲಿ ಬರತಕ್ಕಂಥ ವಿಚಾರಗಳ ಬಗ್ಗೆ ಕಳೆದ ತರಗತಿಯಿಂದನೂ ಕೂಡ ನಿಮಗೆ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೆ. ಇಂದಿನ ಒಂದು ತರಗತಿಯಲ್ಲಿ ನಿಮಗೆ 4ನೇ ಘಟಕದಲ್ಲಿ ಬರತಕ್ಕಂಥ ಮಾಡರ್ನಿಸಂ ಆಫ್ ಇರಾನ್, ಅದರಲ್ಲಿ ಕಳೆದ ತರಗತಿಯಲ್ಲಿ ತಮಗೆ ರೆಹಜಾ ಪಹ್ಲವಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಇಂದಿನ ಒಂದು ತರಗತಿಯಲ್ಲಿ ಡಾಕ್ಟರ್ ಮೊಸಾದಿಕ್, ಮೊಹಮ್ಮದ್ ಮೊಸಾದಿಕ್ರ ಬಗ್ಗೆ, ಅವರ ಪಾತ್ರದ ಬಗ್ಗೆ, ಇರಾನಿನ ಇತಿಹಾಸದಲ್ಲಿ ಅವರು ಹೊಂದಿರತಕ್ಕಂಥ ಸ್ಥಾನಮಾನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೀವು ಕೂಡ ಆಸಕ್ತಿಯಿಂದ ಈ ಬಾನುಲಿ ಪಾಠವನ್ನು ಕೇಳ್ತೀರಿ ಎನ್ನುವಂಥ ಆಶಯವನ್ನು ಇಟ್ಕೊಂಡು ನಾನು ಇಂದಿನ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇರಾನನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ, ಅಂದರೆ 1941 ಕೂಡ ಆಳ್ವಿಕೆಯನ್ನು ಮಾಡಿದಂಥ 1ನೇ ರಜಶಾ ಪಹ್ಲವಿ ಕಾರಣಾಂತರಗಳಿಂದ ಸಿಂಹಾಸನವನ್ನು ತ್ಯಜಿಸಬೇಕಾಗ್ತದೆ 1941. ಆ ಕಾರಣಾಂತರಗಳಿಂದ ಸಿಂಹಾಸನವನ್ನು ತ್ಯಜಿಸಿದ ಕಾರಣದಿಂದ ಅವನ ಹಿರಿಯ ಮಗ ಮೊಹಮ್ಮದ್ ಶಾಪುರ್ ರೆಹಜಾ ಶಾ ಪಹ್ಲವಿ, ಇವನನ್ನು 2ನೇ ರಜಶಾ ಪಹ್ಲವಿ ಅಂತ ಹೇಳಿ ಕರೆಯಲಾಗ್ತದೆ, ಅವನು ಇರಾನಿನ ಸಿಂಹಾಸನವನ್ನು ಅಲಂಕರಿಸ್ತಾನೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಿಕ್ಷಣವನ್ನು ಪಡೆದಿದ್ದಂಥ ಈತ ಪಾಶ್ಚಾತ್ಯ ಶಿಕ್ಷಣದಿಂದ ಪ್ರಭಾವಿತನಾಗಿರ್ತಾನೆ. ರಾಜ್ಯಾಂಗ ನಿಯಮಿತವಾದಂಥ ಪ್ರಭು ತಾನಂತ ಅಂದ್ಕೊಂಡು ಜನತೆಗೆ ಒಂದು ವಿಶೇಷವಾದಂಥ ಸಂವಿಧಾನವನ್ನು ನೀಡಿದಂಥ ಕೀರ್ತಿಗೂ ಕೂಡ 2ನೇ ರಜಶಾ ಪಹ್ಲವಿ ಪಾತ್ರವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ದುರದೃಷ್ಟವಶಾತ್ ಈತನ ಆಳ್ವಿಕೆ ಅವಧಿನಲ್ಲೇ ದ್ವಿತೀಯ ಮಹಾಯುದ್ಧ ಆರಂಭ ಆಗ್ತದೆ. ಆ ದ್ವಿತೀಯ ಮಹಾಯುದ್ಧದ ಆರಂಭದಾದಂಥ ಸಂದರ್ಭದಲ್ಲಿ ಇರಾನಿನ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿರ್ತದೆ. ರಾಜಕೀಯವಾಗಿ ಅಸ್ತವ್ಯಸ್ತತೆ ಎನ್ನುವಂಥದ್ದು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಕಾಣಿಸ್ಕೊಂಡಿರ್ತದೆ. ಸಮಾಜಘಾತುಕ ಶಕ್ತಿಗಳು ಪ್ರಬಲಗೊಂಡಿರ್ತವೆ. ಇರಾನ್ನಲ್ಲಿ ತಳವೂರುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಂಥ ರಷ್ಯಾ ಈ ಹಿಂದೆ ಇರಾನ್ ಜೊತೆಯಲ್ಲಿ ಮಾಡಿಕೊಂಡಿದ್ದಂಥ ಒಪ್ಪಂದದ ಅನ್ವಯ ದ್ವಿತೀಯ ಮಹಾಯುದ್ಧದ ತರುವಾಯ ಇರಾನ್ನಿಂದ ವಾಪಸ್ ಹೋಗಬೇಕಾಗಿರ್ತದೆ. ಆದರೆ ಇರಾನ್ನಿಂದ ವಾಪಸ್ ಹೋಗದೇ ಇರಾನ್ನಲ್ಲೇ ಉಳ್ಕೊಂಡಂಥ ರಷ್ಯಾ ಇರಾನಿಯನ್ನರಿಗೆ ಕಮ್ಯುನಿಸ್ಟ್ ಚಿಂತನೆಗಳನ್ನು ಹರಡುವಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಜೊತೆಗೆ ಇರಾನ್ನಲ್ಲಿ ಕಮ್ಯುನಿಸ್ಟ್ ಚಳವಳಿಗೆ ಬೆಂಬಲವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಇರಾನ್ ಪ್ರಧಾನಿ ಅಹಮದ್ ಕ್ವಾರಂ ಸಹ ಕಮ್ಯುನಿಸ್ಟ್ ತತ್ವಗಳಿಂದ ಪ್ರಭಾವಿತನಾಗಿರ್ತಾನೆ. ಇದನ್ನು ಮನಗಂಡಂಥ ಶಾ 2ನೇ ರಜಶಾ ಮಿಲಿಟರಿ ಬೆದರಿಕೆಯನ್ನು ಒಡ್ಡಿ ಈತನನ್ನು ಅಧಿಕಾರದಿಂದ ಹೊರದೂಡ್ತಾನೆ. ಯಾರನ್ನ? ಕ್ವಾರಂ, ಪ್ರಧಾನಿಯಾಗಿದ್ದಂಥ ಮೊಹಮ್ಮದ್ ಕ್ವಾರಂನನ್ನು. ಏಕೆಂದರೆ ಈತ ಕಮ್ಯುನಿಸ್ಟ್ ಚಿಂತನೆಗಳ ಬಗ್ಗೆ ಒಲವನ್ನು ಹೊಂದಿದ್ದಂಥ ವ್ಯಕ್ತಿಯಾಗಿರ್ತಾನೆ. ಇದೇ ಸಂದರ್ಭದಲ್ಲಿ ಅಂದರೆ 1951 ನ್ಯಾಷನಲ್ ಫ್ರಂಟ್ನ ನಾಯಕನಾಗಿದ್ದಂಥ ಡಾಕ್ಟರ್ ಮೊಹಮ್ಮದ್ ಮೊಸಾದಿಕ್ ಪ್ರಧಾನಿಯಾಗಿ ನಿಯುಕ್ತನಾಗ್ತಾನೆ. ಈತ ನಿಯುಕ್ತನಾದ ಮೇಲೆ ಇರಾನ್ನಲ್ಲಿ ಹೊಸದಾದಂಥ ಪರ್ವ ಆರಂಭ ಆಗ್ತದೆ. ಆ ಪರ್ವ ಒಳ್ಳೆಯದಾಗಿದ್ದರೂ ಆಗಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಪರ್ವ ಆರಂಭ ಆಗಿರ್ಬೋದು, ಅಥವಾ ಇರಾನಿನ ಘನತೆಗೆ ಚ್ಯುತಿಯನ್ನು ಉಂಟು ಮಾಡ್ತಕ್ಕಂಥ ಪರ್ವ ಕೂಡ ಆಗಿರ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, 1ನೇ ರಜಶಾ ಪಹ್ಲವಿಯ ಕಾಲದಲ್ಲಿ ಇರಾನ್ ಒಂದು ಪ್ರಮುಖ ರಾಷ್ಟ್ರವಾಗಿ ಹೊರಹೊಮ್ಮಿತು, ಏಷ್ಯಾದಲ್ಲಿ ಆಧುನಿಕ ರಾಷ್ಟ್ರವಾಗಿ ಹೊರಹೊಮ್ಮಿತು. ಆದರೆ ಆತನ ತರುವಾಯ ಆತನ ಮಗನ ಕಾಲದಲ್ಲಿ ಮತ್ತು ಆತನ ಮಗನ ಕಾಲದಲ್ಲೇ ಅಧಿಕಾರಕ್ಕೆ ಬಂದಂಥ ಮೊಹಮ್ಮದ್ ಮೊಸಾದಿಕ್ಕನ ಕಾಲದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ಇರಾನ್ ಇದ್ದಂಥದ್ದನ್ನು ಕಾಣ್ತೀವಿ. ಈತ ಪ್ರಧಾನಿಯಾಗಿ ಆಯ್ಕೆಯಾದ ಮೇಲೆ ಮೊಹಮ್ಮದ್ ಮೊಸಾದಿಕ್ ಪ್ರಧಾನಿಯಾಗಿ ಆಯ್ಕೆ ಆದ ಮೇಲೆ ಇರಾನಿನ ಸಮಸ್ಯೆಗಳು ಮತ್ತು ಇರಾನಿನ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳು ಬೇರೊಂದು ಮಜಲನ್ನು ಹೊಂದಿದಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಇಂದಿನ ತರಗತಿಯಲ್ಲಿ ತಮಗೆ ಇರಾನಿನ ಇತಿಹಾಸದಲ್ಲಿ ಒಂದನೇ ರಜಶಾ ಪಹ್ಲವಿಯ ಕಾಲಘಟ್ಟದಲ್ಲಿ ಏನು ಆಧುನಿಕ ಇರಾನ್ ರೂಪುಗೊಳ್ತೋ, ಆತನ ತರುವಾಯ ಡಾಕ್ಟರ್ ಮೊಹಮ್ಮದ್ ಮೊಸಾದಿಕ್ನ ಕಾಲದಲ್ಲಿ ಯಾವೆಲ್ಲ ಸಂಕಷ್ಟಗಳನ್ನು ಒಳಗೊಂಡಿದ್ದಂಥ ಇರಾನ್ ರೂಪುಗೊಳ್ತೋ, ಬಹುಶಃ ಆ ಅಂಶಗಳು ಇವತ್ತಿನ ಇರಾನಿನ ಪ್ರಸ್ತುತ ಸಮಸ್ಯೆಗಳಿಗೆ ಏನಾದರೂ ಕಾರಣ ಆಗಿದೆಯಾ ಅನ್ನುವಂಥದ್ದನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಮೊಸಾದಿಕ್ನ ಪಾತ್ರದ ಬಗ್ಗೆ, ಆತ ಇರಾನಿನ ರಾಜಕೀಯದಲ್ಲಿ ನಿರ್ವಹಿಸಿದಂಥ ಪಾತ್ರದ ಬಗ್ಗೆ, ಆ ಪಾತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳ ಬಗ್ಗೆ ನಾನು ಇವತ್ತು ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಡಾಕ್ಟರ್ ಮೊಹಮ್ಮದ್ ಮೊಸಾದಿಕ್ 1951 ಅಹಮದ್ ಕ್ವಾರಂ ಹುಸೇನು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಇರಾನಿನ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಈತ ಕಠಿಣ ಧೋರಣೆಗಳನ್ನು ಹೊಂದಿದ್ದಂಥ ವ್ಯಕ್ತಿ. ಹಾಗಾಗಿ ಈತನ ಕಾಲದಲ್ಲಿ ಇಂಗ್ಲೆಂಡಿನ ಜೊತೆಯಲ್ಲಿ ತೈಲ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎದ್ದಂಥ ವಿವಾದ ಏನಿದೆ, ಆ ವಿವಾದ ಡಾಕ್ಟರ್ ಮೊಹಮ್ಮದ್ ಮೊಸಾದಿಕ್ಕನನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕಾರಣೀಭೂತವಾಗುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. 1880 ಜನ್ಮವನ್ನು ತಾಳಿದಂಥ ಡಾಕ್ಟರ್ ಮೊಸಾದಿಕ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಿದ್ಯಾರ್ಜನೆಯನ್ನು ಮುಗಿಸಿ ಕಾನೂನು ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಂಥವನು. ಟೆಹರಾನ್ನಿಂದ ಮಜ್ಲಿಸ್ ಅಂದರೆ ಅದು ಪಾರ್ಲಿಮೆಂಟು, ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆಯ ರೀತಿಯಲ್ಲಿ ಇರಾನ್ನಲ್ಲಿದ್ದಂಥ ಒಂದು ಪಾರ್ಲಿಮೆಂಟು, ಅದನ್ನು ಮಜ್ಲಿಸ್ ಅಂತ ಹೇಳಿ ಕರೆಯಲಾಗ್ತದೆ. ಆ ಮಜ್ಲಿಸ್ಗೆ ಈತ ಟೆಹರಾನ್ನಿಂದ ಆಯ್ಕೆ ಆಗ್ತಾನೆ. ರಷ್ಯಾ ಪಹ್ಲವಿಯ ಕಾಲದಲ್ಲಿ ಈತ ಆರ್ಥಿಕ ಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತಾನೆ. ತರುವಾಯ ಅಜರ್ಬೈಜನ್ ಅನ್ನುವಂಥ ಒಂದು ಪ್ರಾಂತ್ಯದ ರಾಜ್ಯಪಾಲನಾಗಿಯೂ ಕೂಡ ಈತ ಕೆಲಸವನ್ನು ಮಾಡ್ತಾನೆ. ಆ ರಾಜ್ಯಪಾಲನಾದ ಮೇಲೆ ವಿದೇಶಾಂಗ ಮಂತ್ರಿಯಾಗಿಯೂ ಕೂಡ ಈತ ಕೆಲಸವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ರಜಶಾ ಪಹ್ಲವಿಯ ವಿಚಾರಗಳಿಗೂ ಮೊಸಾದಿಕ್ಕನ ವಿಚಾರಗಳಿಗೂ ಹೊಂದಾಣಿಕೆ ಆಗ್ತಾ ಇಲ್ಲದೆ ಇದ್ದುದರಿಂದ, ಮತ್ತು ರಜಶಾ ಏನು ಒಬ್ಬ ನಿರಂಕುಶಮತಿಯಾಗಿದ್ದ, ಆ ನಿರಂಕುಶಮತಿಯಾಗಿದ್ದ ಕಾರಣದಿಂದಾಗಿ ಆತನನ್ನು ಟೀಕಿಸ್ತ ಅನ್ನುವಂಥ ಕಾರಣದಿಂದಾಗಿ ಈತ ಸೆರೆಮನೆ ವಾಸವನ್ನು ಕೂಡ ಅನುಭವಿಸಬೇಕಾಗ್ತದೆ. ಜೊತೆಗೆ ಈ ಮೊಸಾದಿಕ್ ಕೂಡ ಬಹಳ ನಿರಂಕುಶಮತಿಯಾಗಿದ್ದ. ಹಾಗಾಗಿ ರಜಶಾ ಪಹ್ಲವಿ ಇರಾನಿನ ದೊರೆಯಾಗಿ ನೇಮಕ ಆದ ಮೇಲೆ ಈತ ರಾಜಕೀಯವನ್ನು ತ್ಯಜಿಸಿ ನಿವೃತ್ತಿಯನ್ನು ಹೊಂದುತ್ತಾನೆ. ರಜಶಾ ದೇಶವನ್ನು ತೊರೆದು ಹೊರಟು ಹೋದ ಮೇಲೆ ಮತ್ತೆ ಡಾಕ್ಟರ್ ಮೊಸಾದಿಕ್ ಇರಾನಿನ ರಾಜಕೀಯದಲ್ಲಿ ಮರುಪ್ರವೇಶವನ್ನು ಮಾಡುವುದರ ಮೂಲಕ ಮತ್ತೆ ಮಜ್ಲಿಸ್ ಅಥವಾ ಪಾರ್ಲಿಮೆಂಟ್ಗೆ ಸದಸ್ಯನಾಗಿ ಆಯ್ಕೆ ಆಗ್ತಾನೆ. ಆ ಸಂದರ್ಭದಲ್ಲಿ ನ್ಯಾಷನಲ್ ಫ್ರಂಟ್ ಅನ್ನುವಂಥ ಒಂದು ಪಕ್ಷದ ನಾಯಕನಾಗಿ ಈತ ನೇಮಕಗೊಳ್ತಾನೆ. ಸರ್ಕಾರದ ಎಲ್ಲ ನಿರ್ಧಾರಗಳೇನಿದ್ದೋ, ಅದು ಜನೋಪಯೋಗಿ ಆದಂಥ ನಿರ್ಧಾರಗಳು ಆಗಿರ್ಬೋದು ಮತ್ತು ಜನವಿರೋಧಿ ಆದಂಥ ನಿರ್ಧಾರಗಳಾಗಿರ್ಬೋದು, ಅವುಗಳನ್ನು ತೀವ್ರವಾಗಿ ವಿಮರ್ಶೆ ಮಾಡ್ತಾ ಇದ್ದಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಈತ ಬಹುಬೇಗ ಇರಾನಿನ ರಾಜಕೀಯದಲ್ಲಿ ಒಬ್ಬ ಪ್ರಮುಖ ನಾಯಕನಾಗಿ ಹೊರಹೊಮ್ಮುತ್ತಾನೆ. ನಾನಾಗಲೇ ತಮ್ಮ ಗಮನಕ್ಕೆ ತಂದಾಗೆ 1951 ಈತ ಪ್ರಧಾನಿಯಾದ ಮೇಲೆ ದೇಶದಲ್ಲಿ ವಿದೇಶಿಯರ ಪ್ರಭಾವವನ್ನು ಮೊಟಕುಗೊಳಿಸುವಂಥ ಒಂದು ಪ್ರಯತ್ನವನ್ನು ಈತ ಮಾಡ್ತಾನೆ. ಯಾಕೆಂದರೆ 1951 ಯುರೋಪಿನ ಬಹುತೇಕ ರಾಷ್ಟ್ರಗಳು ಏಷ್ಯಾದ ರಾಷ್ಟ್ರವಾಗಿದ್ದಂಥ ಇರಾನ್ನಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿದ್ದು, ಇದನ್ನು ಗಮನಿಸಿದಂಥ ಡಾಕ್ಟರ್ ಮೊಹಮ್ಮದ್ ಮೊಸಾದಿಕ್ ಇರಾನಿನಲ್ಲಿ ವಿದೇಶಿಯರ ಪ್ರಭಾವವನ್ನು ಮೊಟಕುಗೊಳಿಸಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕಾರ್ಯತತ್ಪರನಾಗ್ತಾನೆ. ಇರಾನಿನಲ್ಲಿ ಏನು ವಿದೇಶಿಯರು ಹೊಂದಿದ್ದಂಥ ಆರ್ಥಿಕ ಮತ್ತು ರಾಜಕೀಯ ಪ್ರಭುತ್ವ ಏನಿದೆ, ಆ ಪ್ರಭುತ್ವವನ್ನು ವಿರೋಧಿಸಿ ತೈಲವನ್ನು ರಾಷ್ಟ್ರೀಕರಣ ಮಾಡ್ತಕ್ಕಂಥ ನೀತಿಯನ್ನು ಈತ ಪ್ರತಿಪಾದನೆಯನ್ನು ಮಾಡ್ತಾನೆ. ಜೊತೆಗೆ ಒಬ್ಬ ಪ್ರಧಾನಿಯಾಗಿ ಈತನಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಬೇಕು ಅಂತ ಹೇಳಿ ಈತ ಕೇಳ್ತಾನೆ ಮಜಲಿಸನ್ನು. ಯಾಕೆಂದರೆ ಈತ ಶಾ ಅಥವಾ ದೊರೆಯ ಅಧೀನದಲ್ಲಿ ಬರ್ತಕ್ಕಂಥ ಒಬ್ಬ ಪ್ರಧಾನಿ, ಹಾಗಾಗಿ ಪ್ರಧಾನಿಯಾಗಿ ನನಗೂ ಕೂಡ ಹೆಚ್ಚಿನ ಅಧಿಕಾರಗಳು ಬೇಕು ಅಂತ ಹೇಳಿ ಈತ ಮಜಲಿಸ್ನಲ್ಲಿ ಒತ್ತಾಯವನ್ನು ಮಾಡ್ತಾನೆ. ತನ್ನ ಅವಧಿ ಮುಗಿತಾ ಬಂದಂಥ ಸಂದರ್ಭದಲ್ಲಿ ಒಂದು 6 ತಿಂಗಳು ಹೆಚ್ಚು ಮಾಡಿ ಅಂತ ಕೂಡ ಈತ ಬೇಡಿಕೆಯನ್ನು ಸಲ್ಲಿಸ್ತಾನೆ. ಆದರೆ ಮಜಲಿಸ್ ಅದನ್ನು ಒಪ್ಪೋದಿಲ್ಲ. ಪ್ರಧಾನಿಯಾಗಿ ರಕ್ಷಣಾ ಮಂತ್ರಿಯಾಗಿ ಇವೆರಡರ ಅಧಿಕಾರವನ್ನು ನಾನೇ ಅನುಭವಿಸಬೇಕು, ನಾನೇ ಚಲಾಯಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಆದರೆ ಅದರಲ್ಲೂ ಕೂಡ ಇದು ಈತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ಇರಾನಿನ ಇತಿಹಾಸದಲ್ಲಿ ಡಾಕ್ಟರ್ ಮೊಸಾದಿಕ್ನನ್ನು ಗುರುತಿಸ್ತಕ್ಕಂಥದ್ದು ಇಂಗ್ಲೆಂಡಿನ ಜೊತೆಯಲ್ಲಿ ಏರ್ಪಟ್ಟಂಥ ತೈಲ ವಿವಾದ ಏನಿದೆ, ಆ ವಿವಾದದ ಕಾರಣದಿಂದಾಗಿ ಈತ ಇವತ್ತಿಗೂ ಕೂಡ ಚರ್ಚಿಸಲ್ಪಡ್ತಕ್ಕಂಥ ವ್ಯಕ್ತಿ. ನಾನು ಆಗಲೇ ಹೇಳಿದಾಗೆ ಇರಾನ್ನಲ್ಲಿ ವಿದೇಶಿಯರ ಪ್ರಭಾವವನ್ನು ಕೊನೆಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಡಾಕ್ಟರ್ ಮೊಸಾದಿಕ್ ಹೊಂದಿದ್ದರಿಂದ ಇರಾನ್ನಲ್ಲಿ ವಿದೇಶಿಯರಿಗೆ ನೀಡಲಾಗಿದ್ದಂಥ ರಿಯಾಯಿತಿಗಳನ್ನು ಈತ ಅಧಿಕಾರಕ್ಕೆ ಬಂದ ತಕ್ಷಣವೇ ರದ್ದುಗೊಳಿಸ್ತಾನೆ. ಅದರಲ್ಲೂ ಮುಖ್ಯವಾಗಿ ಇರಾನ್ ಈ ಹಿಂದೆ ಇಂಗ್ಲೆಂಡ್ ಜೊತೆಯಲ್ಲಿ ಮಾಡಿಕೊಂಡಿದ್ದಂಥ ಒಪ್ಪಂದ ಏನಿತ್ತು, ಅದು ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯ ಒಪ್ಪಂದ. ಇದನ್ನು ಮೊಸಾದಿಕ್ಕಿಂತ ಹಿಂದೆ ಮಾಡಿಕೊಳ್ಳಲಾಗಿರ್ತದೆ ಇಂಗ್ಲೆಂಡ್ ಜೊತೆಯಲ್ಲಿ, ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯ ಒಪ್ಪಂದ. ಆ ಒಪ್ಪಂದವನ್ನು ಈತ ರದ್ದು ಮಾಡುವುದರ ಮೂಲಕ, ಡಾಕ್ಟರ್ ಮೊಸಾದಿಕ್ ರದ್ದು ಮಾಡುವುದರ ಮೂಲಕ ಇಡೀ ಇರಾನಿನ ತೈಲವನ್ನು ರಾಷ್ಟ್ರೀಕರಣವನ್ನು ಮಾಡ್ತೀನಿ ಅಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಈತ ಮಸೂದೆಯನ್ನು ಮಂಡಿಸ್ತಾನೆ. ಏಕೆಂದರೆ ಆಗ ಮೊಸಾದಿಕ್ ಮಜಲಿಸ್ನ ಕೇವಲ ಸದಸ್ಯ ಮಾತ್ರ ಆಗಿರ್ತಾನೆ. ಆದರೆ ನ್ಯಾಷನಲ್ ಫ್ರಂಟ್ನ ನಾಯಕನಾಗಿ ಈ ವಿಚಾರವನ್ನು ತೀವ್ರವಾಗಿ ಈತ ಪರಿಗಣಿಸಿ ಈ ಬಗ್ಗೆ ಕಾರ್ಯತತ್ಪರನಾದರೂ ಕೂಡ ಅದು ಸಾಧ್ಯ ಆಗಿರೋದಿಲ್ಲ. ಈತ ಮೊದಲು ಸದಸ್ಯನಾಗಿದ್ದಾಗ ಯಾವಾಗ ಈತ ಪ್ರಧಾನಿಯಾದನೋ, ಆ ಪ್ರಧಾನಿಯಾದ ಮೇಲೆ ಈತ 1951 ಪಾರ್ಲಿಮೆಂಟ್ನಲ್ಲಿ ಒಂದು ಶಾಸನವನ್ನು ಮಾಡಿ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯ ಒಪ್ಪಂದವನ್ನು ರದ್ದುಗೊಳಿಸಿ ಆ ಆಯಿಲ್ ಕಂಪನಿಯನ್ನು ರಾಷ್ಟ್ರೀಕರಣ ಮಾಡ್ತಾನೆ. ಇದು ಬಹಳ ದೊಡ್ಡ ಸುಧಾರಣೆ ಅಂತನಾದರೂ ಕರಿಬೋದು ನಾವು, ಮತ್ತು ಈತ ಒಬ್ಬ ವಿವಾದಿತ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಕಾರಣವಾದಂಥ ಘಟನೆ ಅಂತನಾದರೂ ನಾವು ಭಾವಿಸಬಹುದು. ಯಾವಾಗ 1951 ಇರಾನಿನ ಪಾರ್ಲಿಮೆಂಟ್ನಲ್ಲಿ ಒಂದು ಶಾಸನವನ್ನು ಮಾಡಿ ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯನ್ನು ರಾಷ್ಟ್ರೀಕರಣಗೊಳಿಸಿದ್ನೋ, ಇದರಿಂದಾಗಿ ಇರಾನ್ ಮತ್ತು ಇಂಗ್ಲೆಂಡಿನ ನಡುವಿನ ಸಂಬಂಧ ಕೆಡುತ್ತದೆ. ಇಂಗ್ಲೆಂಡು ಸೇಡಿನ ಮನೋಭಾವವನ್ನು ತಾಳ್ತದೆ. ತೈಲ ಕಂಪನಿಯಲ್ಲಿದ್ದಂಥ ಬ್ರಿಟಿಷ್ ನೌಕರರು ಇರಾನನ್ನು ಬಿಟ್ಟು ಹೋಗಬೇಕು ಅಂತ ಏನು ಆಜ್ಞೆಯನ್ನು ಹೊರಡಿಸ್ತಾನೆ. ಇದರಿಂದಾಗಿ ಇರಾನಿನ ಅಲ್ಲಿದ್ದಂಥ ಬ್ರಿಟಿಷ್ ನೌಕರರು ಇರಾನನ್ನು ಬಿಟ್ಟು ಇಂಗ್ಲೆಂಡ್ಗೆ ಹೋಗಬೇಕಾಗ್ತದೆ. ಇದರೆಲ್ಲದರ ಕಾರಣದಿಂದಾಗಿ ಇಂಗ್ಲೆಂಡು ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿಯ ರಾಷ್ಟ್ರೀಕರಣದ ಕ್ರಮಬದ್ಧತೆಯನ್ನು ಕುರಿತು ನ್ಯಾಯಕ್ಕಾಗಿ ಹೇಗ್ನಲ್ಲಿದ್ದಂಥ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆಯನ್ನು ಹೋಗ್ತದೆ. ಆ ಮೊರೆಯನ್ನು ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ವಾದವಿವಾದಗಳು ನಡೀತವೆ. 1952 ಸುಮಾರಿಗೆ ಡಾಕ್ಟರ್ ಮೊಸಾದಿಕ್ಕೇ ಹೋಗಿ ಅಲ್ಲಿ ವಾದವನ್ನು ಮಾಡ್ತಾನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನು ಮಾಡ್ತದೆ, ಇದು 2 ಸಾರ್ವಭೌಮ ರಾಷ್ಟ್ರಗಳ ನಡುವಿನ ವಿವಾದ, ಹಾಗಾಗಿ ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಈ ಒಂದು ಕೇಸನ್ನು ಮೊಕದ್ದಮೆಯನ್ನು ರದ್ದು ಮಾಡ್ತದೆ. ಇದು ಒಂದು ರೀತಿಯಲ್ಲಿ ನಮಗೆ ಮೇಲ್ನೋಟಕ್ಕೆ ಡಾಕ್ಟರ್ ಮೊಸಾದಿಕ್ ಎಲ್ಲೋ ವಿಜಯವನ್ನು ಸಾಧಿಸ್ತ ಅಂತ ಅಂತ ಅನಿಸಿದ್ರೂ ಸಹ ಡಾಕ್ಟರ್ ಮೊಸಾದಿಕ್ಕನ ಪತನ ಇಲ್ಲಿಂದನೇ ಆರಂಭ ಆಯಿತು ಅಂದರೆ ಬಹುಶಃ ತಪ್ಪಾಗಲಾರದು. ಆತ್ಮೀಯ ವಿದ್ಯಾರ್ಥಿಗಳು, ಯಾಕೆ ನಿಮಗೆ ಆ ಪಠ್ಯಕ್ರಮದಲ್ಲಿ ಈ ವಿಚಾರವನ್ನು ಒಂದು ರಜಶಾ ಪೆಹ್ಲವಿಯ ಬಗ್ಗೆ ಕೊಟ್ಟು ಅದೇ ರೀತಿ ಡಾಕ್ಟರ್ ಮೊಸಾದಿಕ್ ಬಗ್ಗೆ ಕೂಡ ಯಾಕೆ ನಿಮಗೆ ಪಠ್ಯಕ್ರಮದಲ್ಲಿ ವಿಚಾರವನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ರೆ, ರಜಶಾ ಪೆಹ್ಲವಿಯ ಕಾಲದಲ್ಲಿ ಇರಾನು ಅಭಿವೃದ್ಧಿಯ ಗಡಿಯನ್ನು ಮೀರಿ ಬೆಳೆದರೆ ಡಾಕ್ಟರ್ ಮೊಸಾದಿಕ್ಕನ ಕಾಲಘಟ್ಟದಲ್ಲಿ ಇರಾನು ಹಲವಾರು ಅತಂತ್ರತೆಯಿಂದ, ಹಲವಾರು ಆಂತರಿಕ ಸಮಸ್ಯೆಗಳಿಂದ ಮತ್ತು ಬಾಹ್ಯ ಸಮಸ್ಯೆಗಳಿಂದ ಹಲವಾರು ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಇರಾನಿ ಆಂಗ್ಲೋ ಇರಾನಿಯನ್ ಕಂಪನಿಯನ್ನು ರಾಷ್ಟ್ರೀಕರಣಗೊಳಿಸಿದಂಥ ವಿಚಾರ ಏನಿದೆ, ಆ ವಿಚಾರ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕಂಡಂಥ ಗೆಲುವೇನಿದೆ, ಆ ಗೆಲುವು ಒಂದು ರೀತಿಯಲ್ಲಿ ಡಾಕ್ಟರ್ ಮೊಸಾದಿಕ್ಕನ ಪತನಕ್ಕೆ ಮುನ್ಸೂಚನೆಯನ್ನು ನೀಡಿತು ಅಂದರೆ ಹೇಳಿ ಬಹುಶಃ ತಪ್ಪಾಗಲಾರದು. ಹೇಗಪ್ಪ ಅಂತ ಹೇಳೋದಾದರೆ, ತೈಲ ರಾಷ್ಟ್ರೀಕರಣದ ನಂತರ ಆರ್ಥಿಕ ಸಂಪತ್ತು ಅಧಿಕ ಆಗ್ತದೆ ಅಂತ ಹೇಳಿ ಇರಾನ್ ಆಶಿಸಿತ್ತು. ಅದರಲ್ಲೂ ಡಾಕ್ಟರ್ ಮೊಸಾದಿಕ್ ಆಶಯನ್ನು ಹೊಂದಿದ್ದ. ಈಗ ತೈಲ ರಾಷ್ಟ್ರೀಕರಣ ಆಗಿರೋದ್ರಿಂದ ಆರ್ಥಿಕ ಸಂಪತ್ತು ಅಧಿಕ ಆಗ್ತದೆ ಅಂತ ಹೇಳಿ ಭಾವಿಸಿದ್ದ. ಆದರೆ ಅದು ಆಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇಂಗ್ಲೆಂಡು, ಫ್ರಾನ್ಸು, ರಷ್ಯಾ ಮತ್ತು ಅಮೇರಿಕಾ ಇರಾನ್ನಲ್ಲಿದ್ದಂಥ ಬಾವಿಗಳಲ್ಲಿಂದ ತೈಲವನ್ನು ಹೊರತೆಗೆಯುವಂಥ ಕಾರ್ಯವನ್ನು ಮಾಡದೇನೆ, ಮತ್ತು ಆ ಹೊರತೆಗೆದಂಥ ತೈಲವನ್ನು ಕೊಳ್ಳದೇನೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ದಿಗ್ಬಂಧವನ್ನು ಏರದೋ ಇರಾನ್ ಮೇಲೆ. ಅಂದರೆ ಬಹುತೇಕ ಇರಾನಿನ ತೈಲ ಬಾವಿಗಳು ಇಂಗ್ಲೆಂಡು, ಫ್ರಾನ್ಸು, ರಷ್ಯಾ, ಅಮೆರಿಕದ ಹಿಡಿತದಲ್ಲಿದ್ದು, ಯಾವಾಗ ಈ ತೈಲವನ್ನು ರಾಷ್ಟ್ರೀಕರಣ ಮಾಡಲಾಯಿತೋ, ಈ ಎಲ್ಲ ರಾಷ್ಟ್ರಗಳೇನು ಮಾಡ್ದೋ ಬಾವಿಗಳಿಂದ ತೈಲವನ್ನು ಹೊರತೆಗೆಯುವಂಥ ಕಾರ್ಯವನ್ನು ನಿಲ್ಲಿಸ್ತೋ, ಮತ್ತು ಹೊರತಗದಂಥ ತೈಲವನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಿಲ್ಲಿಸ್ತೋ. ಇದರಿಂದಾಗಿ ಏನಾಯಿತು, ಇರಾನಿನ ಪರಿಸ್ಥಿತಿ ಬಿಗಡಾಯಿಸ್ತು. ಇದರ ಪರಿಹಾರಕ್ಕಾಗಿ ಇರಾನ್ ಏನು ಮಾಡ್ತೋ, ವಿಶ್ವಸಂಸ್ಥೆಯ ಮೊರೆಯನ್ನು ಹೋಗ್ತೋ. ಅದರಿಂದನೂ ಕೂಡ ಏನು ಪ್ರಯೋಜನ ಆಗಲಿಲ್ಲ. ಇರಾನಿನ ಆರ್ಥಿಕ ಪರಿಸ್ಥಿತಿ ಹಂತ ಹಂತವಾಗಿ ಕೆಡ್ತಾ ಬಂತು. ವಿದೇಶಿ ವಿನಿಮಯ ಕೂಡ ದುರ್ಲಭ ಆಯಿತು. ಡಾಕ್ಟರ್ ಮೊಸಾದಿಕ್ನನ್ನು ಪತ್ರಿಕೆಗಳು ಮತ್ತು ಮಜಲಿಸ್ ಪಾರ್ಲಿಮೆಂಟಿನ ಸದಸ್ಯರುಗಳು ತೀವ್ರವಾಗಿ ವಿರೋಧಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದರಿಂದ ಧೃತಿಗೆಟ್ಟಂಥ ಮೊಸಾದಿಕ್ ಏನು ಮಾಡ್ದ, ಪತ್ರಿಕೆಗಳ ಮೇಲೂ ಕೂಡ ಕಿಡಿಗನ್ನು ಕಾರುವಂಥ ಕೆಲಸವನ್ನು ಮಾಡ್ದ. ಹಲವಾರು ಶಾಸನಗಳನ್ನು ಜಾರಿ ಮಾಡಿ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ಮಾಡ್ದ. ಜೊತೆಗೆ ನಿರಂಕುಶ ಪ್ರಭು ರೀತಿಯಲ್ಲಿ ವರ್ತಿಸುವಂಥ ಒಂದು ಕೆಲಸವನ್ನು ಮಾಡ್ದ. ಕೊನೆಗೆ ಪಾರ್ಲಿಮೆಂಟನ್ನೇ ರದ್ದುಗೊಳಿಸುವಂಥ ತೀರ್ಮಾನವನ್ನು ಕೂಡ ಮಾಡ್ದ. ಯಾರು, ಡಾಕ್ಟರ್ ಮೊಸಾದಿಕ್. ಯಾವಾಗ ಈ ಥರದ ನಿರ್ಣಯಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನಿನ ವರ್ಚಸ್ಸು ಕುಂಠಿತ ಆಗ್ತಾಯಿತ್ತೋ, ಇದನ್ನು ಗಮನಿಸಿದಂಥ ಶಾ ಅಂದರೆ ದೊರೆ ಎರಡನೇ ಮಹಮ್ಮದ್ ಶಾಪುರ್ ರೆಹಜಾ ಪಹಲವಿ ಅಥವಾ ಎರಡನೇ ರೆಜಾ ಶಾ ಪಹಲವಿ ಏನಿದ್ದ, ಆತ ಡಾಕ್ಟರ್ ಮೊಸಾದಿಕ್ನನ್ನು ಪ್ರಧಾನಿ ಹುದ್ದೆಯಿಂದ ವಜಾ ಮಾಡಿ ಕ್ವಾರಂ ಅನ್ನುವಂಥ ವ್ಯಕ್ತಿಯನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡ್ದ. ಇದು ಒಂದು ರೀತಿಯಲ್ಲಿ ಇರಾನ್ನಲ್ಲಿ ಮತ್ತೊಂದು ಸಮಸ್ಯೆಗೆ ಕಾರಣ ಆಯಿತು. ಯಾವಾಗ ಡಾಕ್ಟರ್ ಮೊಸಾದಿಕ್ನನ್ನು ವಜಾ ಮಾಡಿದ್ರು ಪ್ರಧಾನಿ ಹುದ್ದೆಯಿಂದ, ಆತನ ಅನುಯಾಯಿಗಳೇನು ಮಾಡಿದ್ರು, ಇಡೀ ದೇಶದಾದ್ಯಂತ ಗಲಭೆಗಳನ್ನು ಎಬ್ಬಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು, ದಂಗೆಗಳನ್ನು ಆರಂಭ ಮಾಡಿದ್ರು. ಈತನಿಂದ ಮತ್ತು ಈತನ ಬೆಂಬಲಿಗರಿಂದ ಉತ್ತೇಜಿತರಾದಂಥ ಜನ ಕೂಡ ದಂಗೆ ಏಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಪರಿಸ್ಥಿತಿ ಕೈಮೀರುವಂಥ ಹಂತವನ್ನು ಮುಟ್ತು. ಕೊನೆಗೆ ಮತ್ತೆ ಶಾ ಅಥವಾ ಅರಸ ಎರಡನೇ ರಜಶಾ ಪಹಲವಿ ಈತನನ್ನು ವಾಪಸ್ ಕರೆದು ರಕ್ಷಣಾ ಮಂತ್ರಿಯನ್ನಾಗಿ ನೇಮಕ ಮಾಡ್ದ. ಇವನ ಸ್ನೇಹಿತನಾಗಿದ್ದಂಥ ಕಶಾಮಿ ಎನ್ನುವಂಥವನನ್ನು ಮಜ್ಲಿಸ್ನ ಸ್ಪೀಕರ್ನಾಗಿ ನೇಮಕ ಮಾಡ್ದ. ಇಷ್ಟಾದರೂ ಕೂಡ ಡಾಕ್ಟರ್ ಮೊಸಾದಿಕ್ನ ಜನಪ್ರಿಯತೆ ಕಡಿಮೆ ಆಗಲಿಲ್ಲ. ಅಂದರೆ ಅದು ಮೊಸಾದಿಕ್ಕೂ ಜನಪ್ರಿಯತೆಯನ್ನು ಗಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಮೊಸಾದಿಕ್ಗೆ ಪಕ್ಷದ ಮೇಲೆ ನಿಯಂತ್ರಣ ಅನ್ನುವಂಥದ್ದು ಇಲ್ಲದೆ ಹೋಯಿತು. ಪಕ್ಷದ ಪ್ರಮುಖರು ಈತನಿಂದ ದೂರ ಆದರು. ಪ್ರದರ್ಶನಕಾರರಂತೂ ಡಾಕ್ಟರ್ ಮೊಸಾದಿಕ್ರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ರು. ಸುತ್ತುವರೆದು ಆತ ಭಾಷಣಗಳನ್ನು ಮಾಡ್ತಾ ಇದ್ದಂಥ ಸ್ಥಳಗಳಲ್ಲಿ ಮತ್ತು ಆತ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದಂಥ ಸಂದರ್ಭಗಳಲ್ಲಿ ಆತನನ್ನು ಸುತ್ತುವರೆದು ಆತನನ್ನು ಬಂಧಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಯಾವಾಗ ಇಂಥ ಪ್ರಯತ್ನಗಳು ಆರಂಭ ಆದವೋ ಅಲ್ಲಿಂದ ಭಯಗ್ರಸ್ತನಾಗಿ ಓಡೋದಂಥ ಡಾಕ್ಟರ್ ಮೊಸಾದಿಕ್ ಅಮೆರಿಕದ ರಾಯಭಾರ ಕಚೇರಿಯಲ್ಲಿ ಆಶ್ರಯವನ್ನು ಪಡೆದ. ಪಕ್ಷದಲ್ಲಿ ಇವನಿಗೆ ಯಾವುದೇ ಗೌರವ ಅನ್ನುವಂಥದ್ದು ಇಲ್ಲದೆ ಹೋಯಿತು. ಆದರೆ ಮತದಾರರ ನೇರ ಅಭಿಮತ ಅಂತ ಏನು ಕರಿತೀವಲ್ಲ, ರೆಫರೆಂಡಮ್ ಅಂತ ಹೇಳಿ ಕರಿತೀವಲ್ಲ, ಅದು ಈತನ ಪರವಾಯಿತು. ಅಂದರೆ ಜನ ಎಲ್ಲ ಏನು ಮಾಡಿದ್ರು, ಈತನ ಬಗ್ಗೆ ಅನುಕಂಪವನ್ನು ತೋರಿಸುವುದ್ರ ಮೂಲಕ ಎಲ್ಲ ಈತನ ನಾಯಕತ್ವದ ಪರವಾಗಿ ಘೋಷಣೆಯನ್ನು ಕೂಗುವಂಥ ಒಂದು ಕೆಲಸವನ್ನು ಮಾಡಿದ್ರು. ಹಾಗಾಗಿ ಈತ ಮತ್ತೆ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂಥ ಪರಿಸ್ಥಿತಿ ಉದ್ಭವ ಆಯಿತು. ಹಾಗಾಗಿ ಜನರ ನೇರ ಅಭಿಮತವನ್ನು ಪಡೆದಂಥ ಡಾಕ್ಟರ್ ಮೊಸಾದಿಕ್ಕು ಮತ್ತೆ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ. ಅಧಿಕಾರ ವಹಿಸ್ಕೊಂಡ ಮೇಲೆ ನಿರಂಕುಶ ಪ್ರಭುವಾಗಿ ಈತ ವರ್ತಿಸುವಂಥ ಒಂದು ಕೆಲಸವನ್ನು ಮಾಡ್ದ. ಇರಾನಿನ ಜನತೆ ಈತನಿಗೆ ಪುನಃ ಅಭಿಮತದ ಮೂಲಕ ಏನು ಬೆಂಬಲವನ್ನು ಕೊಟ್ಟರೋ ಇದನ್ನು ವಿರೋಧಿಸಿದಂಥ ಅಮೇರಿಕಾ ಇರಾಕ್ಗೆ ನೀಡ್ತಾ ಇದ್ದಂಥ ಎಲ್ಲ ನೆರವನ್ನು ನಿಲ್ಲಿಸಿಬಿಡ್ತು. ಜೊತೆಗೆ ಈ ಮೊಸಾದಿಕ್ಕು ರಷ್ಯಾದ ಕೂಟವನ್ನು ಸೇರಿದ್ದಾನೆ ಅಂತ ಹೇಳಿ ಆಪಾದನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿತು. ಇದರಿಂದ ಕಂಗೆಟ್ಟಂಥ ಇರಾನಿನ ಅಧ್ಯಕ್ಷ 1953 ಮತ್ತೊಮ್ಮೆ ಡಾಕ್ಟರ್ ಮೊಸಾದಿಕ್ಕನನ್ನು ವಜಾ ಮಾಡುವುದರ ಮೂಲಕ ಅನನ್ಯ ಶತ್ರುವಾಗಿದ್ದಂಥ, ಅಂದರೆ ಮೊಸಾದಿಕ್ಕನ ಅನನ್ಯ ಶತ್ರುವಾಗಿದ್ದಂಥ ಜನರಲ್ ಜಬೇದಿಯನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡಿದ. ಇದರಿಂದ ಕ್ರೋಧಗೊಂಡಂಥ ಡಾಕ್ಟರ್ ಮೊಸಾದಿಕ್ಕನ ಅನುಯಾಯಿಗಳು ಸಶಸ್ತ್ರ ಪ್ರತಿಭಟನೆಯನ್ನು ವ್ಯವಸ್ಥೆಗೊಳಿಸಿದ್ರು. ಪರಿಣಾಮವಾಗಿ 2ನೇ ರಜಶಾ ಬಾಗ್ದಾದ್ಗೆ ಓಡೋಗಿ ತನ್ನ ಜೀವನ ಉಳಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ. ನಂತರ ಜನರಲ್ ಜಬೇದಿ ಮತ್ತು ಡಾಕ್ಟರ್ ಮೊಸಾದಿಕ್ ನಡುವೆ ಅಧಿಕಾರಕ್ಕಾಗಿ ಹೋರಾಟ ಅನ್ನುವಂಥದ್ದು ಸಂಭವಿಸಿತು. ಶಾನ ಹಿತೈಸಿಗಳೇನಿದ್ರು, ಅವರು ಶಾ ದೇಶಕ್ಕೆ ವಾಪಸ್ ಬರಲಬೇಕು, ಅವನು ಹೆಚ್ಚು ಚಿರಾಯುವಾಗಿರಬೇಕು ಅಂತ ಹೇಳಿ ಘೋಷಣೆಗಳನ್ನು ಗೂಗುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದೇ ಸಂದರ್ಭದಲ್ಲಿ ಅದೇ ಕಾಲಘಟ್ಟಕ್ಕೆ ಜನರಲ್ ಜಬೇದಿ ಡಾಕ್ಟರ್ ಮೊಸಾದಿಕ್ನನ್ನು ಸೋಲಿಸಿ ಆತನನ್ನು ಬಂಧಿಸ್ತ. ಇದನ್ನು ತಿಳಿದಂಥ ಶಾ 2ನೇ ರಜಶಾ ರಜಾ ಶಾ ಪೆಹ್ಲವಿ ಟೆಹರಾನ್ಗೆ ಮತ್ತೆ ವಾಪಸ್ ಬಂದ. ದಂಗೆಗೆ ಕಾರಣಕರ್ತ ಅಂತ ಹೇಳಿ ಡಾಕ್ಟರ್ ಮೊಸಾದಿಕ್ನನ್ನು ನ್ಯಾಯಾಲಯ ಪರಿಗಣಿಸಿ ಸುಮಾರು 3 ವರ್ಷಗಳ ಕಾಲ ಶಿಕ್ಷೆಯನ್ನು ಆತನಿಗೆ ವಿಧಿಸಲಾಯಿತು. ಇದು ಒಂದು ರೀತಿಯಲ್ಲಿ ದೇಶದ ಬಗ್ಗೆ ಮತ್ತು ದೇಶದ ಸುರಕ್ಷತೆಯ ಬಗ್ಗೆ, ಆ ದೇಶವನ್ನು ಏಷ್ಯಾದ ದೇಶವನ್ನು ಯುರೋಪಿನ ರಾಷ್ಟ್ರಗಳ ಸರಿಸಮಾನವಾಗಿ ರೂಪಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದಂಥ ವ್ಯಕ್ತಿ ಏನಿದ್ದ ಡಾಕ್ಟರ್ ಮೊಸಾದಿಕ್, ಆತ ಒಂದು ರೀತಿಯಲ್ಲಿ ಪತನವನ್ನು ಹೊಂದುವಂಥ ಅದಕ್ಕೆ ಕಾರಣ ಆಯಿತು ಎಲ್ಲ ಅಂಶಗಳು. ಈತ ನಾನಾಗಲೇ ಹೇಳಿದ ಹಾಗೆ ಒಬ್ಬ ರಾಷ್ಟ್ರೀಯ ಮನೋಭಾವವನ್ನು ಹೊಂದಿದ್ದಂಥ ವ್ಯಕ್ತಿ. ಅದು ಒಂದು ರೀತಿಯಲ್ಲಿ ಈತನಲ್ಲಿ ಅಂಧ ರಾಷ್ಟ್ರೀಯ ಮನೋಭಾವವನ್ನು ಉಂಟು ಮಾಡಿತ್ತು. ಅಂಧತ್ವದಿಂದ ಕೂಡಿದಂಥ ರಾಷ್ಟ್ರೀಯ ಮನೋಭಾವವನ್ನು ಉಂಟು ಮಾಡಿತ್ತು. ಒಂದು ರೀತಿಯಲ್ಲಿ ಈತ ಅಂಧ ರಾಷ್ಟ್ರ ಪ್ರೇಮಿ ಅಂದರೆ ಬಹುಶಃ ತಪ್ಪಾಗಲಾರದು. ಈತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೇನೆ ನಿರಂಕುಶ ಮತಿಯಂತೆ ಈತ ವರ್ತಿಸ್ತಾ ಇದ್ದ. ಅದೇ ಈತನ ಪತನಕ್ಕೆ ಕಾರಣ ಆಯಿತು. ಏನು 1ನೇ ರಜಶಾ ಪಹ್ಲವಿ ಕಟ್ಟಿದ್ದಂಥ ಇರಾನ್ನಲ್ಲಿ ಮತ್ತೆ ಅತಂತ್ರತೆ ಎನ್ನುವಂಥದ್ದು ರೂಪುಗೊಳ್ಳಲಿಕ್ಕೆ ಇವನೇ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರಣೀಭೂತನಾದ. 1954 ಚುನಾವಣೆಯಲ್ಲಿ ಶಾನ ಬೆಂಬಲಿಗರೇನಿದ್ದರು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಜಲಿಸ್ಗೆ ಆರಿಸಿ ಬಂದರು. ಶಾ ವಿದೇಶಿಯರನ್ನು ಇರಾನ್ಗೆ ಆಹ್ವಾನಿಸ್ತ. ಅಮೇರಿಕ ಇದರ ಆರ್ಥಿಕ ಪರಿಸ್ಥಿತಿಯ ಉತ್ತಮತೆಗೆ ಅಪಾರವಾದಂಥ ನೆರವನ್ನು ನೀಡುವುದಕ್ಕೆ ಮುಂದೆ ಬಂತು. ಉನ್ನತ ಮಟ್ಟದ ಅಮೇರಿಕನ್ ಅಧಿಕಾರಿಗಳು ಮತ್ತು ತಜ್ಞರು ಇರಾನ್ಗೆ ಭೇಟಿ ನೀಡಿದರು. ಇಲ್ಲಿನ ತೈಲ ಬಾವಿಗಳಲ್ಲಿದ್ದಂಥ ತೈಲವನ್ನು ಮೇಲೆತ್ತುವಂಥ ಕಾರ್ಯವನ್ನು ಮತ್ತೆ ಭರದಿಂದ ಆರಂಭ ಮಾಡಲಾಯಿತು. ಆಂಗ್ಲೋ ಇರಾನಿಯನ್ ಆಯಿಲ್ ಕಂಪನಿ ಸೇರಿದಂತೆ 8 ತೈಲ ಕಂಪನಿಗಳ ಜೊತೆಯಲ್ಲಿ ಇರಾನ್ ತೈಲ ಒಪ್ಪಂದವನ್ನು ಮಾಡಿಕೊಳ್ತು. ಡಾಕ್ಟರ್ ಮೊಸಾದಿಕ್ಕನ ಪತನಾನಂತರ 1956 ಇರಾನಿಯನ್ ನ್ಯಾಷನಲ್ ಆಯಿಲ್ ಕಂಪನಿಯನ್ನು ಸ್ಥಾಪನೆ ಮಾಡಲಾಯಿತು. ಇಲ್ಲಿಯವರೆಗೆ ರಷ್ಯಾ ಅನುಭವಿಸ್ತಾ ಇದ್ದಂಥ ಎಲ್ಲ ಸವಲತ್ತು ಹಾಗೂ ರಿಯಾಯಿತಿಗಳೇನಿದೋ ಅದನ್ನು ಇರಾನಿಯನ್ ನ್ಯಾಷನಲ್ ಆಯಿಲ್ ಕಂಪನಿಗೆ ನೀಡಲಾಯಿತು. ಈ ಒಪ್ಪಂದದ ಪ್ರಕಾರ 50%ರಷ್ಟು ಭಾಗ ಇರಾನಿಗೆ ದೊರೆಯುವಂತಾಯಿತು. ತೈಲ ಸಂಶೋಧನೆಗಾಗಿ ಶಾನ್ ಅಮೇರಿಕನ್ ಇಂಟರ್ನ್ಯಾಷನಲ್ ಆಯಿಲ್ ಕಂಪನಿ ಕೂಡ ಅಸ್ತಿತ್ವಕ್ಕೆ ಬಂತು. ಇವೆಲ್ಲ ಕಾರಣದಿಂದಾಗಿ ಶಾ ಮತ್ತೆ ಪ್ರಬಲನಾದ. ಶಾ ಅಂದರೆ 2ನೇ ರಜಶಾ ಪಹ್ಲವಿ ಮತ್ತೆ ಪ್ರಬಲನಾದ, ಏಕೆಂದರೆ ಇರಾನ್ನಲ್ಲಿ ಶಾ ಅಂದರೆ ಆತನನ್ನು ದೊರೆ ಅಥವಾ ಅರಸ ಅಂತ ಹೇಳಿ ಕರೆಯಲಾಗ್ತದೆ. ಇದು ಜೊತೆಗೆ ಪ್ರಬಲನಾದ, ಪಾಶ್ಚಿಮಾತ್ಯರ ಜೊತೆಯಲ್ಲಿ ಹೆಚ್ಚು ಸಂಬಂಧವನ್ನು ಹೊಂದುವಂಥ ಒಂದು ಕೆಲಸವನ್ನು ಮಾಡಿದ ಮತ್ತು ಪಾಶ್ಚಿಮಾತ್ಯರಿಗೆ ಹೆಚ್ಚು ಸಮೀಪವರ್ತಿಯಾದ. ಬಾಗ್ದಾದ್ನಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಇರಾನ್ ಬ್ರಿಟನ್ ಜೊತೆಯಲ್ಲಿ ಮತ್ತೆ ಸಂಬಂಧವನ್ನು ಕುದುರಿಸಿಕೊಳ್ತು. ಮತ್ತು ಈ ಕಾಲಘಟ್ಟ ಒಂದು ರೀತಿಯಲ್ಲಿ ಶೀತಲ ಸಮರದ ಕಡೆಗೆ ಇರಾನನ್ನು ರಾಜಕೀಯವನ್ನು ಕರ್ಕೊಂಡು ಹೋದಂಥದ್ದನ್ನು ಕಾಣ್ತೀವಿ. ಅಂದರೆ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದ್ದಂಥ ಶೀತಲ ಸಮರದ ಕಾಲಘಟ್ಟ ಏನಿದೆ, ಆ ಕಾಲಘಟ್ಟ ಒಂದು ರೀತಿಯಲ್ಲಿ ರಷ್ಯಾದಲ್ಲಿ ಮತ್ತು ಅಮೇರಿಕಾದಲ್ಲಿದ್ದಂಥ ಪರಿಸ್ಥಿತಿಗೆ ಭಿನ್ನವಾಗಿ ಇರಾನ್ನಲ್ಲಿ ಒಂದು ಹೊಸ ಆಶಯಗಳು ಮತ್ತು ಒಂದು ಹೊಸ ಮನ್ವಂತರ ಆರಂಭ ಆದಂಥದ್ದನ್ನು ಕಾಣ್ತೀವಿ, ಡಾಕ್ಟರ್ ಮೊಸಾದಿಕ್ನ ಪತನಾನಂತರ. ಹಾಗಾಗಿ ಇರಾನ್, ನಾನಾಗಲೇ ಹೇಳಿದಾಗ ತಮ್ಮ ಗಮನಕ್ಕೆ ತರ್ತಾ ಇದ್ದ ಹಾಗೆ ಇರಾನ್ನಲ್ಲಿ ಶಾನ ಸಂಪತ್ತು ಅಧಿಕಗೊಳ್ತು, ಶಾನ ಸ್ಥಾನಮಾನಗಳು ಕೂಡ ಅಂದರೆ ದೊರೆಯ ಸ್ಥಾನಮಾನಗಳು ಕೂಡ ಉತ್ತಮಗೊಂಡು ಅಪಾರ ಆಸ್ತಿಪಾಸ್ತಿ ಕೂಡ ದೊರೆ ಮಾಡಿಕೊಂಡ. 1957 ಸಂವಿಧಾನವನ್ನು ಮಾರ್ಪಡಿಸಿ ಮಜಲಿಸನ್ನು ಆತ ಅಲ್ಲಿದ್ದಂಥ ಡೆಪ್ಯೂಟಿಗಳು ಅಥವಾ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಕ್ಕಂಥ ಅಂದರೆ 200 ಮಿತಿಗೊಳಿಸುವಂಥ ಒಂದು ಕೆಲಸವನ್ನು ಶಾ ಮಾಡ್ದ. ಈ ಅಂದರೆ ಆ ಸೆನೆಟ್ನಲ್ಲಿ ಒಟ್ಟು 60 ಸದಸ್ಯರಲ್ಲಿ 50 ಚುನಾಯಿತರಾದರೆ ಇನ್ನುಳಿದಂಥ 50 ಶಾನಿಂದ ನೇಮಕಗೊಳ್ಳುವಂಥ ವ್ಯವಸ್ಥೆಯನ್ನು ಜಾರಿಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಂದರೆ ಡಾಕ್ಟರ್ ಮೊಸಾದಿಕ್ನ ಪತನಾನಂತರ ಏನೆಲ್ಲ ಬದಲಾವಣೆಗಳು ಇರಾನ್ನಲ್ಲಿ ಸಂಭವಿಸ್ತೋ ಇದೇ ಸಂದರ್ಭದಲ್ಲಿ ಅಂದರೆ 1957 ನಂತರದ ಸಂದರ್ಭದಲ್ಲಿ ದೇಶದಲ್ಲಿ ಕಮ್ಯುನಿಸ್ಟರ ಪ್ರಭಾವ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇತ್ತು. ಇದರ ಪರಿಣಾಮವಾಗಿ ದೇಶದಲ್ಲಿ ಆಂತರಿಕ ತೊಂದರೆಗಳು, ಗಲಭೆಗಳು ತಲೆದೋರದು. ಶಾ ದೇಶದಿಂದ ಹೊರದೂಡಿದಂಥ ಧಾರ್ಮಿಕ ನಾಯಕ ಅಯಾತ್ ಉಲ್ಲಾ ಖೊಮೇನಿ ಈ ಪರಿಸ್ಥಿತಿಯ ಲಾಭವನ್ನು ಪಡೆದು ಮಹಾನ್ ನೇತಾರನಾಗಿ ಬೆಳೆಯತೊಡಗ್ದ. ಇದು ಕೂಡ ಗಮನಾರ್ಹವಾದಂಥ ವಿಚಾರ. ಈತ ವಿದೇಶದಲ್ಲಿ ಇದ್ಕೊಂಡೇ ಶಾನ ವಿರುದ್ಧ ಅಂದರೆ ಇರಾನಿನ ಅರಸನ ವಿರುದ್ಧ ಚಳುವಳಿಯನ್ನು ರೂಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದ. ಚಳುವಳಿ ತೀವ್ರವಾದಂಥ ಸ್ವರೂಪವನ್ನು ಪಡ್ಕೊಳ್ತು. ಆ ಚಳುವಳಿಯನ್ನು ಹತ್ತಿಕ್ಕಲಿಕ್ಕಾಗದೇ, ಅದನ್ನು ಹತೋಟಿಗೆ ತರಲಿಕ್ಕಾಗದೇ ಅರಸ, ಇರಾನಿನ ಅರಸ ಮತ್ತು ಅವನ ರಾಣಿ ವಿದೇಶ ಪ್ರವಾಸವನ್ನು ಹೊರಟರು. ಇದೇ ಸಂದರ್ಭದ ಲಾಭವನ್ನು ಪಡ್ಕೊಂಡಂಥ ಖೊಮೇನಿ, ಹಯತುಲ್ಲಾ ಖೊಮೇನಿ 1979 ಇರಾನ್ ದೇಶದ ಮುಖಂಡನಾಗಿ ಅಧಿಕಾರವನ್ನು ವಹಿಸ್ಕೊಂಡ. ಆತ್ಮೀಯ ವಿದ್ಯಾರ್ಥಿಗಳೇ, ಇರಾನ್ನ ಒಂದು ಪಕ್ಕಾ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ರೂಪಿಸಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿದಂಥ ಖೊಮೇನಿ ಇಲ್ಲಿವರೆಗೂ ರೂಢಿಯಲ್ಲಿದ್ದಂಥ ಇಸ್ಲಾಮಿಕ್ಗೆ ರಾಷ್ಟ್ರವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯವಿಲ್ಲದೇ ಅಂದರೆ ಇಸ್ಲಾಮಿಕ್ ರಾಷ್ಟ್ರವಾಗಿ ರೂಪುಗೊಳ್ಳಲಿಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತಿದ್ದಂಥ ಪದ್ಧತಿಗಳೇನಿದ್ದೋ, ರೀತಿ ನೀತಿಗಳೇನಿದ್ದೋ, ಕಾನೂನುಗಳೇನಿದ್ದೋ ಅವೆಲ್ಲವನ್ನು ಕೂಡ ಈತ ರದ್ದುಗೊಳಿಸುವುದರ ಮೂಲಕ ಪ್ರತಿ ಕ್ಷೇತ್ರವನ್ನು ಇಸ್ಲಾಮೀಕರಣಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದ. ಇದು ಬಹಳ ಗಂಭೀರವಾದಂಥ ವಿಚಾರ. ಏಕೆಂದರೆ ಆರಂಭದಲ್ಲಿ ಧಾರ್ಮಿಕ ಕಟ್ಟುಪಾಡುಗಳಿಗೆ ಒಳಗಾಗಿದ್ದಂಥ ಮತ್ತು ಧಾರ್ಮಿಕ ಕಟ್ಟುಪಾಡುಗಳ ಕಾರಣದಿಂದಾಗೇ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದ್ದಂಥ ಇರಾನ್ 1 ರಜಶಾ ಪಹಲವಿಯ ಕಾಲದಲ್ಲಿ ಒಂದು ಪ್ರಮುಖ ರಾಷ್ಟ್ರವಾಗಿ, ಪ್ರಮುಖ ಆಧುನಿಕ ರಾಷ್ಟ್ರವಾಗಿ ರೂಪುಗೊಂಡಿತ್ತು. ಆದರೆ ನಂತರ ಅಧಿಕಾರಕ್ಕೆ ಬಂದಂಥ ಅವನ ಮಗ 2 ರಜಶಾ ಪಹಲವಿಯ ಕಾಲದಲ್ಲಿ ಸಂಭವಿಸಿದಂಥ ಆಂತರಿಕ ಗಲಭೆಗಳೇನಿದೆ, ಆ ಗಲಭೆಗಳ ಲಾಭವನ್ನು ಪಡ್ಕೊಂಡು ಅಧಿಕಾರರೂಢನಾದಂಥ ಡಾಕ್ಟರ್ ಮೊಸಾದಿಕ್ಕನ ಅನನುಭವದಿಂದ ಕೂಡಿದ್ದಂಥ ಆಳ್ವಿಕೆಯ ಕಾರಣದಿಂದಾಗಿ ಮತ್ತೆ ಇರಾನ್ ಆಯತುಲ್ಲಾ ಖೊಮೇನಿಯ ಕಾಲದಲ್ಲಿ ಇಸ್ಲಾಮೀಕರಣಗೊಂಡಂಥ ರಾಷ್ಟ್ರವಾಗಿ ಅಂದರೆ ಆಧುನೀಕರಣದಿಂದ ಮತ್ತು ಇಸ್ಲಾಮೀಕರಣದ ಕಡೆಗೆ ಹೆಜ್ಜೆಯನ್ನು ಇಟ್ಟಂಥ ರಾಷ್ಟ್ರವಾಗಿ ರೂಪುಗೊಳ್ಳಲಿಕ್ಕೆ ಆರಂಭ ಆಯಿತು. ಶಾನನ್ನು ಇರಾನಿಗೆ ಒಪ್ಪಿಸೋದಕ್ಕೆ ಸಮ್ಮತಿಯನ್ನು ಕೊಡಲಿಕ್ಕೆ ಅಮೆರಿಕ ಒಪ್ಪದೇ ಇದ್ದುದರಿಂದ ಇರಾನ್ ಸಂಬಂಧ ಅಮೆರಿಕದ ಜೊತೆಯಲ್ಲಿ ಉತ್ತಮವಾಗಿರಲಿಲ್ಲ. ಆ ಕಾರಣದಿಂದನೇ ಇರಾನಿನ ವಿದ್ಯಾರ್ಥಿಗಳು ಅಮೆರಿಕನ್ ರಾಯಭಾರದ ಸಿಬ್ಬಂದಿಯನ್ನು ಬಂಧಿಸಿ ಒತ್ತೆಯಾಳಗಳನ್ನಾಗಿ ಇಟ್ಕೊಂಡಿದ್ದರು. ಅಮೆರಿಕದ ರಾಯಭಾರ ಸಿಬ್ಬಂದಿಯನ್ನು ಬಂಧಿಸಿ ಯಾವಾಗ ಒತ್ತೆಯಾಳನ್ನಾಗಿ ಇಟ್ಕೊಳ್ಳಲಾಗಿತ್ತೋ ಇರಾನ್ನಲ್ಲಿ, ಇದನ್ನು ಅಮೆರಿಕ ಪ್ರಮುಖವಾದಂಥ ವಿಚಾರವಾಗಿ ಗಮನಿಸ್ತು. ಜೊತೆಗೆ ಈ ನಡುವೆ ಆಯತುಲ್ಲಾ ಖೊಮೇನಿ ಏನು ಇಡೀ ದೇಶದ ಆಡಳಿತವನ್ನು ತನ್ನ ವಶವನ್ನು ಮಾಡಿಕೊಂಡು ಇಸ್ಲಾಮಿಕ್ ಅನ್ನಿಸದೇ ಇದ್ದಂಥ ಎಲ್ಲ ಪದ್ಧತಿಗಳನ್ನು ರದ್ದು ಮಾಡಿ ಪ್ರತಿ ಕ್ಷೇತ್ರವನ್ನು ಏನು ಇಸ್ಲಾಮೀಕರಣಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ನೋ ಅದು ಒಂದು ರೀತಿಯಲ್ಲಿ ಇರಾನಿನ ಪ್ರಸ್ತುತ ಅಂದರೆ ಇವತ್ತು ಇರಾನ್ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನಿದೆ, ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳೇನಿದೆ, ಆ ಬಾಹ್ಯ ಸಮಸ್ಯೆಗಳಿಗೂ ಇದು ಕೂಡ ಕಾರಣ ಆಯಿತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ಹಾಗಾಗಿ ಇವತ್ತಿಗೂ ಕೂಡ ಇರಾನು ಏಷ್ಯಾದ ಪ್ರಮುಖ ರಾಷ್ಟ್ರ ಮಾತ್ರ ಅಲ್ಲ, ಏಷ್ಯಾದ ಇತಿಹಾಸದಲ್ಲಿ ತನ್ನದೇ ಆದಂಥ ಒಂದು ಪ್ರಮುಖ ಸ್ಥಾನವನ್ನು ಒಳಗೊಂಡಿರುವಂಥ ದೇಶ. ಆದರೆ ದುರದೃಷ್ಟವಶಾತ್ ಇಸ್ಲಾಮೀಕರಣದಿಂದ ಆಧುನೀಕರಣಗೊಂಡಂಥ ರಾಷ್ಟ್ರ ಮತ್ತೆ ಇಸ್ಲಾಮೀಕರಣದ ಕಡೆಗೆ ಹೊರಳದಂಥದ್ದು ನಿಜಕ್ಕೂ ಚರಿತ್ರೆಯ ವ್ಯಂಗ್ಯ ಅಥವಾ ಒಂದು ದುರ್ದೈವದ ಸಂಗತಿ ಅಂದರೆ ಬಹುಶಃ ತಪ್ಪಾಗಲಾರದು. ಏಕೆಂದರೆ ಇರಾನ್ ಸುಮಾರು ಶೇಕಡ 70% ಭಾಗ ಬೆಂಗಾಡನ್ನು ಮತ್ತು ಮರುಭೂಮಿಯನ್ನು ಹೊಂದಿರತಕ್ಕಂಥ ದೇಶ. ಇದರ ನಾನು ತಮ್ಮ ಗಮನಕ್ಕೆ ತಂದ ಹಾಗೆ ಇದರ ಮೊದಲ ಹೆಸರು ಪರ್ಷಿಯಾ. 1935 ಇರಾನ್ ಅನ್ನುವಂಥ ಒಂದು ಆಧುನಿಕ ಹೆಸರು ಅಧಿಕೃತವಾಗಿ ಸೇರ್ಪಡೆಯಾಗುವುದರ ಮೂಲಕ ಅಲ್ಲಿಂದ 1935 ಇರಾನ್ ಅಂತ ಹೇಳಿ ಕರೆಯಲಾಗ್ತದೆ. ಇರಾನ್ ಅಂದರೆ ಆರ್ಯರ ನಾಡು ಅನ್ನುವಂಥ ಅರ್ಥ ಕೂಡ ಬರ್ತದೆ. ನಮಗೆಲ್ಲ ಗೊತ್ತೇ ಇದೆ ಪ್ರಾಚೀನ ಪದ ಆರ್ಯ ಅಂತ ಹೇಳಿದ್ರೆ ಅದು ಭಾಳ ಶ್ರೇಷ್ಠ ಅನ್ನುವಂಥ ಅರ್ಥ ಎಲ್ಲ ಕಡೆ ಕೂಡ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜೊರಾಸ್ಟ್ರಿಯನ್ ಧರ್ಮ ಇಲ್ಲಿ ಏಳಿಗೆಗೆ ಬಂದಿದ್ದಂಥದ್ದು ಎಲ್ಲಿ ಇರಾನ್ನಲ್ಲಿ. 7ನೇ ಶತಮಾನದಲ್ಲಿ ಇಸ್ಲಾಮು ಇರಾನನ್ನು ಪ್ರವೇಶ ಮಾಡಿದ ಮೇಲೆ ಈ ಜೊರಾಸ್ಟ್ರಿಯನ್ ಧರ್ಮ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು. ಅಲ್ಲಿಂದ ಆಚೆಗೆ ಸಾಕಷ್ಟು ಬದಲಾವಣೆಗಳು ಇರಾನಿನ ಇತಿಹಾಸದಲ್ಲಾದವು. ಇಲ್ಲಿವರೆಗೂ ಕೂಡ ಪರ್ಷಿಯಾದಲ್ಲಿ ಅಧಿಕಾರವನ್ನು ನಡೆಸಿದಂಥ ಅಕಮೇನಿಯನ್ನರಾಗಿರ್ಬೋದು, ಪರ್ಷಿಯನ್ನರಾಗಿರ್ಬೋದು, ಗ್ರೀಕರಾಗಿರ್ಬೋದು, ಸಸ್ಸೇನಿಯನ್ನರಾಗಿರ್ಬೋದು, ಇವರ ವಂಶಸ್ಥರ ಆಳ್ವಿಕೆಯ ಪ್ರಾಮುಖ್ಯತೆ ಕಡಿಮೆ ಆಯಿತು ಯಾವಾಗ ಅಲ್ಲಿ ಇಸ್ಲಾಮು ಪ್ರವೇಶ ಆಯಿತು ಆವಾಗ. ಮತ್ತು ಜೊರಾಸ್ಟ್ರಿಯನ್ ಧರ್ಮ ಕೂಡ ಸಂಪೂರ್ಣವಾಗಿ ಕಣ್ಮರೆಯಾಗುವುದರ ಮೂಲಕ ಇಸ್ಲಾಂ ಧರ್ಮ ಇಡೀ ಇರಾನ್ನಲ್ಲಿ ಪ್ರಾಬಲ್ಯಕ್ಕೆ ಬಂತು. ಪರ್ಷಿಯನ್ ಭಾಷೆ ಇರಾನಿನ ಆಡಳಿತ ಭಾಷೆಯಾಗಿ ರೂಪುಗೊಳ್ತು. ಈ ಕ್ರಿಸ್ತ ಪೂರ್ವ 10ನೇ ಶತಮಾನದಲ್ಲಿ ಪರ್ಷಿಯನ್ ನಾಗರಿಕತೆ ಶುಷ್ ಎನ್ನುವಂಥ ಒಂದು ಸ್ಥಳದಲ್ಲಿ ಆರಂಭ ಆಗಿ ಆನಂತರ ಒಂದು ರಾಜಕೀಯ ಸಂಘಟನೆಯಾಗಿ ರೂಪುಗೊಂಡಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರನೇ. ಈ ಇರಾನನ್ನು ಆಳ್ವಿಕೆ ಮಾಡಿದಂಥ ಮನೆತನಗಳನ್ನು ನಾನು ತಮ್ಮ ಗಮನಕ್ಕೆ ತರೋದಾದರೆ ಅಕಮೇನಿಯನ್ ಮನೆತನ ಇದು ಕ್ರಿಸ್ತಪೂರ್ವ 558-331ರವರೆಗೂ ಕೂಡ ಆಳ್ವಿಕೆಯನ್ನು ಮಾಡಿತು. ಸಸ್ಸೇನಿಯನ್ ಮನೆತನ ಕ್ರಿಸ್ತಶಕ 242-642ರವರೆಗೂ ಆಳ್ವಿಕೆಯನ್ನು ಮಾಡಿದೆ. ಸಫಾವಿದ್ ಮನೆತನ 1502-1736ರವರೆಗೆ ಆಳ್ವಿಕೆಯನ್ನು ಮಾಡ್ತದೆ. ಕೊನೆಯದಾಗಿ 1925ರವರೆಗೂ ಕೂಡ ಖಾಜರ್ ಅನ್ನುವಂಥ ಮನೆತನ ಇಲ್ಲಿ ಆಳ್ವಿಕೆಯನ್ನು ಮಾಡ್ತದೆ. ಆ ಖಾಜರ್ ಅನ್ನುವಂಥ ಮನೆತನದ ಆಳ್ವಿಕೆಯನ್ನು ಕೊನೆಗಾಣಿಸಿ 1925ರಿಂದ ಈಚೆಗೆ 1ನೇ ರಜಶಾ ಪಹಲವಿ ಮನೆತನದ ಆಳ್ವಿಕೆಯನ್ನು ಆರಂಭ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಅದು 1980ರವರೆಗೂ ಕೂಡ ಆ ಮನೆತನದ ಆಳ್ವಿಕೆ ಅಸ್ತಿತ್ವದಲ್ಲಿದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆ ಅಸ್ತಿತ್ವದಲ್ಲಿದ್ದಂಥ ಕಾಲಘಟ್ಟದಲ್ಲೇ ರಜಶಾ ಪಹಲವಿಯ ಕಾಲದಲ್ಲಿ ಆಧುನೀಕರಣಗೊಂಡಂಥ ಇರಾನು, ಮತ್ತು ಡಾಕ್ಟರ್ ಮೊಸಾದಿಕ್ನ ಕಾಲಘಟ್ಟದಲ್ಲಿ ಅವನತಿಯನ್ನು ಹೊಂದುವುದರ ಮೂಲಕ, ಅಯತುಲ್ಲಾ ಖೊಮೇನಿಯ ಕಾಲಘಟ್ಟದಲ್ಲಿ ಇಸ್ಲಾಮೀಕರಣಗೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಪ್ರಾಚೀನವಾಗಿ ಭವ್ಯ ಪರಂಪರೆಯನ್ನು ಹೊಂದಿದ್ದಂಥ ದೇಶ ರಾಜಕೀಯ ಮತ್ತು ಆಂತರಿಕ ಕಾರಣಗಳಿಂದಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಕ್ಕಂಥದ್ದು, ಮತ್ತು ಆ ಅಸ್ತಿತ್ವವನ್ನು ಕಳ್ಕೊಂಡ ಮೇಲೆ ಇವತ್ತಿನವರೆಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ಇರಾನ್ ಅಂದೇಟ್ಗೆ ಅದು ಸಂಪೂರ್ಣ ಅತಂತ್ರತೆಯಿಂದ ಕೂಡಿರ್ತಕ್ಕಂಥ, ಗೊಂದಲದಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳಿ ಪರಿಭಾವಿಸುವಷ್ಟರ ಮಟ್ಟಿಗೆ ಇದು ಇವತ್ತಿಗೂ ಕೂಡ ಚರ್ಚೆಯಲ್ಲಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇರಾನ್ ಅಂತ ಇರಾನ್ ನಾನಾಗಲೇ ಆರಂಭದಲ್ಲೇ ತಮ್ಮ ಗಮನಕ್ಕೆ ತಂದೆ, ಒಂದು ಭವ್ಯವಾದಂಥ ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿದಂಥ ಒಂದು ದೇಶ, ಇಸ್ಲಾಮಿಕ್ ಪ್ರಪಂಚದಲ್ಲೇ ಭಾಳ ಶ್ರೇಷ್ಠವಾದಂಥ ಒಂದು ದೇಶ. ಒಂದು ರೀತಿಯಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳು ಒಂದೆಡೆ ಸೇರಲಿಕ್ಕೆ ಇರಾನಿನ ನಾಯಕತ್ವನೇ ಬಹುಶಃ ಕಾರಣ ಅಂದರೆ ತಪ್ಪಾಗಲಾರದು. ಅದರಲ್ಲೂ 1ನೇ ರಜಶಾ ಪಹಲವಿಯ ಪಾತ್ರ ಕಾರಣ ಅಂದರೆ ಬಹುಶಃ ತಪ್ಪಾಗಲಾರದು. ಇಂತಹ ಒಂದು ರಾಷ್ಟ್ರ ನಾನಾ ಕಾರಣಗಳಿಂದಾಗಿ ಅವನತಿಯನ್ನು ಹಾದಿಯನ್ನು ಹಿಡಿದು ಮತ್ತೆ ರಷ್ಯಾ ಪಹಲವಿಯ ನಾಯಕತ್ವದ ಕಾರಣದಿಂದಾಗಿ ತನ್ನ ಅಸ್ತಿತ್ವವನ್ನು ಪುನರ್ ನಿರ್ಮಾಣ ಮಾಡಿಕೊಂಡು ಮತ್ತೆ ಅತಂತ್ರತೆಯತ್ತ ಸಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಷ್ಟು ವಿಚಾರಗಳು ಏನು ನಾನು ನಿಮಗೆ ಈ ತರಗತಿಯಲ್ಲಿ ತಿಳಿಸ್ಕೊಟ್ಟೆ. ಅದರಲ್ಲೂ ಭಾಳ ಮುಖ್ಯವಾಗಿ ಇರಾನಿನ ಆಂತರಿಕ ಸಮಸ್ಯೆಗಳಿಗೆ ಮತ್ತು ಬಾಹ್ಯ ಸಮಸ್ಯೆಗಳಿಗೆ ಕಾರಣವಾಗಿದ್ದಂಥ ಕಾರಣಕರ್ತನಾದಂಥ ಮೊಹಮ್ಮದ್ ಮೊಸಾಯಿಕ್ ಏನಿದ್ದಾನೆ, ಮೊಸಾದಿಕ್ ಈತನ ಒಂದು ಪಾತ್ರವನ್ನು ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ. ಏಕೆಂದರೆ ರಜಶಾ ಪಹಲವಿ ಇರಾನನ್ನು ಕಟ್ಟಿದ್ರೆ, ಒಂದು ಭವ್ಯ ಇರಾನನ್ನು ನಿರ್ಮಾಣ ಮಾಡಿದ್ರೆ, ಡಾಕ್ಟರ್ ಮೊಸಾದಿಕ್ ಆ ಇರಾನ್ನ ಭವ್ಯ ಕಟ್ಟಡ ಏನಿದೆ ಆ ಕಟ್ಟಡ ಕುಸಿಯುವುದಕ್ಕೆ ಕಾರಣೀಭೂತನಾಗಿರುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ಇದಿಷ್ಟು ವಿಚಾರಗಳು ಡಾಕ್ಟರ್ ಮೊಸಾದಿಕ್ ಮತ್ತು ಇರಾನಿನಲ್ಲಿ ಆಧುನೀಕರಣ ಯಾವ ರೀತಿ ನಿರ್ಮಾಣ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಕಳೆದ ತರಗತಿ ಮತ್ತು ಈ ತರಗತಿಯಲ್ಲಿ ನಾನೇನು ತಮ್ಮ ಗಮನಕ್ಕೆ ತಂದೆ ಇದಿಷ್ಟು ವಿಚಾರಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ಕೂಡ ಪುನರ್ಮನನ ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲೂ ರಜಶಾ ಪಹಲವಿಯ ಕೊಡುಗೆ ಏನಿದೆ, ಇರಾನನ್ನು ಆಧುನಿಕ ಇರಾನಾಗಿ ರೂಪಿಸುವುದರಲ್ಲಿ ಆತ ಕೊಟ್ಟಿದ್ದಂಥ ಕೊಡುಗೆಗಳೇನಿದೆ, ಆ ಕೊಡುಗೆಗಳು ಕೂಡ ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯ ಆಗ್ತವೆ. ಮತ್ತು ಅಂಥ ಒಂದು ಆಧುನಿಕ ಇರಾನು ಅವನತಿಯನ್ನು ಹೊಂದಲಿಕ್ಕೆ ಡಾಕ್ಟರ್ ಮೊಸಾದಿಕ್ ಕೂಡ ಯಾವ ರೀತಿ ಕಾರಣ ಆದ ಅನ್ನುವಂಥದ್ದು ಕೂಡ ನಾನು ಅಲ್ಲೇ ತಮ್ಮ ಗಮನಕ್ಕೆ ತಂದಿದ್ದೀನಿ. ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಕೂಡ ಭಾಳ ಮುಖ್ಯ ಆಗ್ತದೆ. ಈ ಎಲ್ಲ ಅಂಶಗಳನ್ನು ನೀವು ಮತ್ತೆ ಪುನರ್ಮನನ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎರಡೂ ಕಳೆದ ತರಗತಿಯಿಂದ ಮತ್ತು ಈ ತರಗತಿಯಲ್ಲಿ ಏನು ತಾವು ವಿಚಾರಗಳನ್ನು ಕೇಳಿದಿರಿ ಅವುಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲ, ಚಾರಿತ್ರಿಕ ಏಷ್ಯಾದ ಚರಿತ್ರೆಯನ್ನು ತಿಳ್ಕೊಳ್ಳುವಂಥ ದೃಷ್ಟಿಯಿಂದನೂ ಕೂಡ ತಾವು ಪುನರ್ಮನನ ಮಾಡಿಕೊಳ್ತೀರಿ ಅಂತ ಅನ್ನುವಂಥ ಆಶಯದೊಂದಿಗೆ ಇಂದಿನ ತರಗತಿಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ಶ್ವೇತಾ ಎಂಪಿ.